ನಿತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾ ನೀತಿರ್ಷಿ ತಮೋಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರನರದ್ವೀಶಶಪ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲಗುಣನಿಧಿ ಸರ್ವದೋಷವ್ಯವೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಹೇಳ್ತಾರೆ, ಗುಣೇಶು ವರ್ತಮಾನೋಪಿ ದೇಹೇಶು ಅಜ ಅದೇ ಕಾಲ ಆತ್ಮ ಆಗಮೋ ಲೋಕಃ ಸ್ವಭಾವೋ ಧರ್ಮ ಏವಚ ಇತಿಮಾಂ ಬಹುಧಾ ಪ್ರಾಹುಃ ಗುಣವ್ಯತಿಕರೇ ಅಸತಿ. ಗುಣೇಶು ವರ್ತಮಾನೋಪಿ ದೇಹದೇಶು ಅನಪಾವೃತಃ ಗುಣೈರ್ನ ಬದ್ಧತೆ ಅದೇಹಿ ಬದ್ಧತೆ ವಾ ಕಥಂ ವಿಭೋ. ಇದು ಮುಂದಿನ ಪ್ರಶ್ನೆ. ಭಗವದುಕ್ತ್ಯ ಸಮ್ಯಜ್ಞಾತ ಜೀವಪರಭೇದೋ ಜೀವ ಬುದ್ಧ ಅಪಿ ಉದ್ಧವಃ ಸ್ಥೂಲಮತೀನಾಮಪಿ ನಿಸ್ತುಷಂ ವಿವಿಚ್ಯ ಭೇದಂ ಜ್ಞಾಪಯಿತುಂ ಪೃಚ್ಛತಿ ಗುಣೇಶು ಇತಿ. ಇದು ಉದ್ಧವನ ಪ್ರಶ್ನೆ. ಇದು ಆ್ಯಕ್ಚುಲಿ ಇಲ್ಲೇನು ಹಾಕ್ಬೇಕನ್ನ ಉದ್ಧವ ವಾಚ ಅಂಥೇಳಿ ಇಲ್ಲೇ ಬರಬೇಕು, ಮುಂದೆ ಬಂದುಬಿಟ್ಟಿದೆ ಉದ್ಧವ ವಾಚ. ಇಲ್ಲೇ ಪ್ರಶ್ನೆ ಶುರುವಾಗುತ್ತೆ. ಕಥಂ ವಿಭೋ, ಇಲ್ಲಿ ವಿಭೋ ಅಂಥೇಳಿ ಕೃಷ್ಣನನ್ನು ಉದ್ಧವ ಸಂಬೋಧನೆ ಮಾಡೋದು. ಆ ಪ್ರಿಂಟ್ ಸರಿ ಮಾಡ್ಕೋಬೇಕು, ಎಲ್ಲ ಪುಸ್ತಕ ಹಾಗಾಗಿಬಿಟ್ಟಿದೆಯಾ. ಇಲ್ಲಿ ಬರಬೇಕು ಅರ್ಥ ಆಯ್ತಾ, ಯಾವುದಕ್ಕೆ 35ನೇ ಶ್ಲೋಕಕ್ಕೆ ಬರಬೇಕು ಉದ್ಧವ ವಾಚ ಅಂತೇಳಿ. ಅದಕ್ಕೆ ಇಲ್ಲಿ ಅರ್ಥ ಬರೀಬೇಕಾ, ಕರೆಕ್ಟಾಗಿ ಹೊಂಚಿದ್ದಾರೆ ಅದನ್ನು. ಸ್ವತೋ ಅನಪಾವೃತ ಅಂದರೆ ಅದೇಹಿ ಪರಮಾತ್ಮ ದೇಹದೇಶು ಗುಣೇಶು ಸ್ಪರ್ಶಾದಿ ವಿಷಯು ವರ್ತಮಾನೋಪಿ ಗುಣೈ ವಿಷಯೈ ನ ಬದ್ಧತೆ ಉತ ಬದ್ಧತೆ ದ್ವಿತೀಯೇ ಕಥಂ ಬದ್ಧತೆ ಇತಿ. ಈಗ ಪರಮಾತ್ಮ ಇದ್ದಾನೆ, ಅದೇಹಿ ಪರಮಾತ್ಮ ಗುಣೇಶು ವರ್ತಮಾನ ಅಪಿ. ಗುಣಗಳು ಅಂದರೆ ಗುಣಗಳು, ಇಂದ್ರಿಯಗಳು ಮತ್ತು ದೇಹಗಳು, ಅದರಲ್ಲೆಲ್ಲ ಇದ್ದಾನೆ ಪರಮಾತ್ಮ. ದೇಹದಲ್ಲಿದ್ದಾನೆ ಅಂದಮೇಲೆ ಗುಣೈ ನ ಬದ್ಧತೆ ಅದೇಹಿ ಬದ್ಧತೆ ವಾ ಕಥಂ ವಿಹೋ. ಗುಣಗಳ ಬಂಧನ ದೇವರಿಗೆ ಇಲ್ವೋ ಇಲ್ವೋ, ಇದೆಯೋ ಇಲ್ವೋ, ಇಲ್ಲ ಅಂದರೆ ಹೇಗಿಲ್ಲ, ಇದೆ ಅಂದರೆ ಹೇಗೆ, ಪರಮಾತ್ಮನಿಗೆ ಹೇಗೆ ಬಂಧನ ಇಲ್ಲ ಅದನ್ನು ಹೇಳಬೇಕು ಅಂತ ಕೇಳ್ತಾರೆ. ಅದು ದೇವರು ಎಲ್ಲ ಕಡೆ ಇದ್ದಾಗ ಎಲ್ಲ ಕಡೆ ಒಳ್ಳೆ ಪದಾರ್ಥಗಳೇ ಇಲ್ಲ, ಕೆಟ್ಟ ಪದಾರ್ಥಗಳಿದೆ. ಅಲ್ಲಿ ದೇವರಿದ್ದರೆ ಅದೇ ಓಕೆ, ಕೆಟ್ಟ ಜೈಲಲ್ಲಿ ಪರಮಾತ್ಮ ಇದ್ದಾನೆ ಇಲ್ಲೋ ಅಂತ ಕೇಳಿ ಹೇಳಬೇಕಾದ್ರೆ ಇದ್ದಾನೆ, ಮತ್ತು ಬಂಧನದಲ್ಲಿ ಇದ್ದಾಗಾಯ್ತಲ್ಲ ದೇವರಾಗಿದ್ದರೆ. ಅದಕ್ಕೆ ಹೇಳ್ತಾರೆ ದೇವರು ಇರೋದು ಹೌದು, ಬಂಧ ಲೇಪ ಇಲ್ಲ ಆದ್ದರಿಂದ ಏನಿಲ್ಲ, ಬಂಧನ ಇಲ್ಲ. ಉದ್ಧವ ವಾಚ ಕಥಂ ವರ್ತೇತ ವಿಹರೇತ್ ಕೈರ್ವಾಜ್ಞಾಯೇತ ಲಕ್ಷಣೈ ಕಿಂ ಭುಂಜೀತೇತಿ ವಿಸೃಜೇತ್ ಸೀತಾ ಸೀತ ಯಾತಿವ. ನೆನಪಾಗತ್ತೆ ಶ್ಲೋಕ ನೋಡಿದಾಗ ಯಾವುದು, ಇದೇ ಶ್ಲೋಕ ಹೇಗಿದೆ, ಇದೇ ಶ್ಲೋಕ, ಇಂಥದ್ದೇ ಶ್ಲೋಕ ಬಂದಿರೋದು. ಕಥಂ ವರ್ತೇತ ವಿಹರೇತ್ ಕೈರ್ವಾಜ್ಞಾಯೇತ ಲಕ್ಷಣೈ ಕಿಂ ಭುಂಜೀತ ವಿಷ ವಿಸೃಜೇತ್ ಸೀತ ಆಸೀತ ಯಾತಿ ಚ. ಏನು ಹೇಳಿದ್ರಲ್ಲಿ, ಚಿತ್ತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಚಿತ್ತಧಿ ಕಿಂ ಪ್ರಭಾಷೇತ ಕಿಮಾಸೀತ. ಇಲ್ಲಿ ಆಸೀತ ಪದನೇ ಇದೆ. ಪ್ರಜೇತ ಕಿಂ ಅದು ಅಪರೋಕ್ಷ ಜ್ಞಾನಿಯಾದವನು ಹೇಗಿರ್ತಾನೆ, ಕಥಂ ವರ್ತೇತ ಹೌ ಹಿ ಬಿಹೇವ್ಸ್, ಕಿಂ ವಾ ಜ್ಞಾಯೇತ ಅವನ ಲಕ್ಷಣಗಳೇನು, ಕಿಂ ಭುಂಜೀತ ಅವನು ಹೇಗೆ ಊಟ ಮಾಡ್ತಾನೆ ಮತ್ತು ಏನು ಊಟ ಮಾಡ್ತಾನೆ, ಉತ ವಿಸೃಜೇತ್ ಮತ್ತು ಯಾವ ರೀತಿ ವಿಸರ್ಜನಾದಿಗಳನ್ನು ಮಾಡ್ತಾನೆ, ಬಿಡೋದನ್ನು ಹೇಗೆ ಬಿಡ್ತಾನೆ, ಸೈಯಿತ ಮಲಗೋ ಜ್ಞಾನಿಯನ್ನು ಮಲಗ್ತಾನೆ ಅಜ್ಞಾನಿಯನ್ನು ಮಲಗ್ತಾನೆ, ಅಜ್ಞಾನಿ ಸುಮ್ಮನೆ ಮಲಗಿಬಿಡ್ತಾನೆ, ಇವನು ಪದೇ ಧ್ಯಾಯನ್ ಜನಾರ್ದನ ದೇವರು ಸ್ಮರಣೆ ಮಾಡ್ತಾನೆ, ವ್ಯತ್ಯಾಸಗಳಿದೆ. ಆಸೀತ ಕೂಡೋದು ಹೇಗೆ ಕೊಡ್ತಾನೆ, ಅಜ್ಞಾನಿ ಹತ್ತು ಬದಿ ಗೊತ್ತು, ನಮ್ಮ ಮಾಡರ್ನ್ ಫೆಸಿಲಿಟಿಯಿಂದ ಕೂಡೋ ಪದ್ಧತಿನೇ ಹೋಗಿಬಿಟ್ಟಿದೆ. ಸಂಧ್ಯಾಂದಿಗೆ ಮಾಡಿದ್ರೆ ಸ್ವಲ್ಪ ತಾರೋ ಕೊಡ್ತಾರೆ, ಬೇರೆಯವರು ಚೇರು ಚೇಬಲ್ ಎಲ್ಲ ಆಗಿಬಿಡೋದ್ರಿಂದ ಪದ್ಮಾಸನ ವೀರಾಸನ ಹೋಗೇ ಬಿಟ್ಟಿದೆ. ಆದ್ದರಿಂದನೇ ಬಲಬೇಗ ಏನು ಬರುತ್ತೆ ಅವರಿಗೆ, ಕಾಲ್ನವು ಇತ್ಯಾದಿ ಶುರುವಾಗ. ಯಾಕೆ ಎದ್ದು ಕುಡ್ತು ಮಾಡ್ತಾ ಕರೆಕ್ಟಾಗಿ ಮೇಂಟೈನ್ ಆಗೋದ್ರಿಂದ ಪ್ರಶ್ನೆ ಬರೋದಿಲ್ಲ. ಇವತ್ತು ಇವರು ಬಿಡು 199 ಪಾಲಕ ಸಂಧ್ಯಾ ಬಿಟ್ಟವರಾದ್ರಿಂದ ನೆಲದ ಮೇಲೆ ಕೂತೇ ಅಭ್ಯಾಸ ಇಲ್ಲ ಅವರಿಗೆ, ನೆಲದ ಮೇಲೆ ಕೂಡದೆ ಬರ್ತಾ ಮುಂದಿನ ಜನಾಂಗ ಕೂಡಲಿಕ್ಕೆ ಬರೋ ಇವರಿಗೆಲ್ಲ, ಇವರು ಸಂತಾನಕ್ಕೆ ಏನಾಗುತ್ತೆ ಎಫೆಕ್ಟ್ ಆಗುತ್ತೆ, ಡಾರ್ವಿನ್ಸ್ ಥಿಯರಿ ಪ್ರಕಾರ ಏನಾಗುತ್ತೆ ಮುಂದೆ, ಇವರು ಕೂಡಲಿಕ್ಕೆ ಬರೋದಿಲ್ಲ ಅವ್ರಿಗೆ, ಹಾಗಾಗಿಬಿಡೋದು ನಿಂತ್ಕೊಂಡೇ ಇರಬೇಕು, ಆ ಸ್ಥಿತಿ ಬಂದುಬಿಡ್ತಾರೆ. ಅದು ಭಾಳ ತಪ್ಪದು. ಅದಕ್ಕೆ ದೇವರು ಎಲ್ಲ ಏನೇನು ಕೊಡ್ತಾನೆ ಮಾಡೋದು ನಮ್ಮ ಕರ್ತವ್ಯ. ಜ್ಞಾನಿ ಆಸನದಲ್ಲಿ ಹಾಕ್ಕೊಂಡು ಕೊಡ್ತಾನೆ, ಯಾತಿ ಅವನು ಓಡಾಡ್ತಾನೆ ಇವನು ಓಡಾಡ್ತಾನೆ, ಆದರೆ ದೇವರು ಓಡಾಡಿಸ್ತಾನೆ ಅಂತ ಅವನು ಓಡಾಡ್ತಾನೆ, ತಾನು ಪ್ರತಿಬಿಂಬ ಅಂತ ಓಡಾಡ್ತಾನೆ, ಇವನು ನಾನೇ ಓಡಾಡ್ತೀನಿ ಅಂತ ಓಡಾಡ್ತಾನೆ, ಅವೆಲ್ಲ ವ್ಯತ್ಯಾಸಗಳು ಅದೆಲ್ಲ ಹೇಳ್ತಾರೆ ಮುಂದೆ. ಏತದಚ್ಯುತ ಮೇ ಬ್ರೂಹಿ ಪ್ರಶ್ನಂ ಪ್ರಶ್ನವಿದಾಂ ವರ, ಏತದಚ್ಯುತ ಮೇ ಬ್ರೂಹಿ ಪ್ರಶ್ನಂ ಪ್ರಶ್ನವಿದಾಂ ವರ. ಏ ಅಚ್ಯುತ ಏತದ್ ಮೇ ಬ್ರೂಹಿ, ಅಲ್ಲಿ ಕೇಶವ ಅಂತ ಕೇಳಿದ್ದ, ಸಿತಭ್ರಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ, ಇಲ್ಲಿ ಅಚ್ಯುತ ಅಂತ ಇದು ಕೇಳ್ತಾನೆ. ಮೇ ಬ್ರೂಹಿ ಪ್ರಶ್ನಂ, ಈ ಪ್ರಶ್ನೆಗೆ ಉತ್ತರ ಕೊಡು, ನೀನು ಪ್ರಶ್ನವಿದಾಂ ವರ, ಪ್ರಶ್ನೆ ತಿಳಿದವರಲ್ಲಿ ಭಾರಿ ಶ್ರೇಷ್ಠ ನೀನು, ಪ್ರಶ್ನೆ ತಿಳಿದವರಲ್ಲಿ ಏನರ್ಥ, ಪ್ರಶ್ನೆ ತಿಳಿದು ಉತ್ತರ ತಿಳಿದಬೇಕಲ್ಲ, ಅದಕ್ಕೆ ಪ್ರಶ್ನೆ ತಿಳಿಯೋದು ಏನರ್ಥ, ಪ್ರಶ್ನೆ ತಿಳಿಯೋದು ಎರಡು ರೀತಿ, ಪ್ರಶ್ನೆ ಏನು ಅಂತ ಅರ್ಥ ಆಗೋದು ಫಸ್ಟು, ಅದಕ್ಕೆ ಉತ್ತರ ಗೊತ್ತಿರಬೇಕು. ಆಗ ಪ್ರಶ್ನೆನೇ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಕೆಲಸ ಅಲ್ಲ, ಪ್ರಶ್ನೆನೇ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ಅಲ್ಲ, ಅದು ಪ್ರಶ್ನೆ ಇರಬೇಕು, ಅದಕ್ಕೆ ಅರ್ಥ ಇರಬೇಕು, ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟು ಉತ್ತರ ಕೊಟ್ಟರೆ ಏನಂತ ಕರೀತಾರೆ, ಪ್ರಶ್ನೆ ವಿಧಾಂವರ. ಆ ಅರ್ಥದಲ್ಲಿ ಕೈರ್ವಾಜ್ಞಾಯಿತ ಪ್ರಶ್ನೆ ವಿಧಾಂವರ, ಪ್ರಶ್ನೆ ಉತ್ತರ ತಿಳಿದವನಷ್ಟೇ ಅಲ್ಲ ಅವನು ಸರ್ವಶ್ರೇಷ್ಠ ನೀನು, ಅದು ನಿನ್ನ ತಿಳಿದವರು ಯಾರೂ ಇಲ್ಲೇ ಇಲ್ಲ. ನಿತ್ಯ ಮುಕ್ತೋ ನಿತ್ಯಬದ್ಧ ಏಕಏವೇತಿ ಮೇಮತಿ, ನಿತ್ಯ ಮುಕ್ತ ನಿತ್ಯಬದ್ಧ ಏಕಏವೇತಿ ಮೇ, ನಾವು ಯಾಕೆ ತಿಳ್ಕೊಂಡು ನಿತ್ಯ ಮುಕ್ತನಾದ ಪರಮಾತ್ಮ ನಿತ್ಯಬದ್ಧನಾದ ಜೀವ ಇಬ್ಬರು ಒಂದೇ ಯಾಕೆ ತಿಳ್ಕೋಬಾರದು ಅಂತ ಕೇಳ್ತಾನೆ. ಇದು ಅದ್ವೈತ ನೇರ ಪ್ರಶ್ನೆ, ಇದು ಅದ್ವೈತನೇ ಸರಿ ಅಂತ ಯಾಕೆ ತಿಳ್ಕೊಬಾರ್ದು ನನಗನ್ಸುತ್ತೆ. ಅಲ್ಲ ಆಚಾರ ನೋಟ್ ಬರೀತಾರೆ ತಕ್ಷಣವೇ, ವೆರಿ ಇಂಪಾರ್ಟೆಂಟ್ ಅದು. ಇದು ಸ್ವಾರಸ್ಯ ನೋಡಿ ಹೇಗಿದೆ, ದ್ವೈತ ಸರಿನೋ ಅದ್ವೈತ ಸರಿನೋ ಅಂತ ಪ್ರಶ್ನೆ. ಏನಂತ ಕೇಳೋದು ಉದ್ದವ ಏನಂತ ಕೇಳೋದು ಗೊತ್ತಾ, ನನಗೆ ಒಂದೇ ಅಂತ ನಾನು ತೀರ್ಮಾನ ಮಾಡಿದ್ದೇನೆ ಅಂತ ಹೇಳ್ತಾನೆ. ನಿತ್ಯಬದ್ಧ ನಿತ್ಯ ಮುಕ್ತ ಇಬ್ಬರು ಕೂಡ ಒಂದೇ ಅಂತ ನಾನು ತಿಳ್ಕೊಂಡಿದ್ದೇನೆ. ಅರ್ಥ ಆಯ್ತಾ? ಅಂದರೆ ಯಾರು ತಿಳ್ಕೊಂಡ್ರೆ ನಾನೇ ತಿಳ್ಕೊಂಬಿಟ್ಟಿದ್ದೇನೆ ಈಗ, ಅಂದರೆ ಜೀವೊಬ್ಬರ ಬಾಯಿಗೆ ತಿಳ್ಕೊಂಬಿಟ್ಟಿದ್ದೇನೆ. ಏನು ಹೇಳ್ತಿ ಅಂತ ಕೇಳ್ತಾನೆ. ಅದಕ್ಕೆ ಆಚಾರ ತಕ್ಷಣ ಬರೀತಾ ಎಷ್ಟು ಇಂಪಾರ್ಟೆಂಟ್ ನೋಟ್ ಕೊಡ್ತಾರೆ ನೋಡಿ, ವೆರಿ ಇಂಪಾರ್ಟೆಂಟ್ ಇದು. ಶಿಷ್ಯೋಪಿ ಪೂರ್ವಪಕ್ಷಸ್ಥ ತದೇವ ಆತ್ಮಮತಂ ಬ್ರುವನ್ ನೈವ ದುಶ್ಯತಿ ತತ್ವೇನ, ವೆರಿ ಇಂಪಾರ್ಟೆಂಟ್ ಇದು. ಶಿಷ್ಯರ ಪ್ರಶ್ನೆ ಕೇಳಬೇಕಾದ್ರೆ ದೇವರಿಲ್ಲ ಅಂತ ನಮ್ಮ ಫ್ರೆಂಡ್ ಹೇಳ್ತಾನೆ, ಅದಕ್ಕೇನು ಉತ್ತರ ಕೊಡಲಿ ಅಂತ ಕೇಳಬಾರದು. ನಾನೇ ಹೇಳ್ತೀನಿ ದೇವರಿಲ್ಲ ಅಂತೇಳಿ, ನಾನು ಬಿಲೀವ್ ಇನ್ ಇಟ್, ಏನು ಉತ್ತರ ಕೊಡ್ತೀರಿ? ಅದು ಶಿಷ್ಯ ಪ್ರಶ್ನೆ ಕೇಳಬೇಕಾದ್ರೆ ಯಾವ ರೀತಿ ಕೇಳಬೇಕು ಅಂದರೆ ಪೂರ್ವಪಕ್ಷದ ಜೊತೆಗೆ ತನ್ನ ಮೈಂಡ್ ಇದು ಮಾಡ್ಕೋಬೇಕು, ಎಡಿಟ್ ಮಾಡ್ಕೋಬೇಕು. ಅವಾಗ ಪ್ರಶ್ನೆ ಏನಾಗುತ್ತಾಗ ಟೋಟಲಿ ಇನ್ವಾಲ್ವ್ಮೆಂಟ್ ಇರುತ್ತಾಗ. ಇವತ್ತು ಯಾರಿಗೋ ನೆಗಡಿ ಆಗಿದೆ ಔಷಧಿ ಕೇಳೋದು, ನನಗೆ ನೆಗಡಿ ಔಷಧಿ ಕೇಳೋದು, ಎಷ್ಟು ಡಿಫ್ರೆನ್ಸ್ ಇರುತ್ತಾಗ ಶೀನ್ ಕೊತ್ತ ಕೆಂಪು ಕೊತ್ತ ಕೇಳ್ತಿರ್ತಾನೆ. ಅವನು ಮಾಡಬೇಕಾದ್ರೆ ಅವನೇ ಕರ್ಕೊಂಬೋದು, ಅಷ್ಟು ಏನು ಮಾಡ್ತಾರೆ ಇವನು ಡಾಕ್ಟರ್ ಅವನ್ನೇ ಕರ್ಕೊಂಬ ಅಂತ ಹೇಳ್ಬಿಡ್ತ. ನನಗೆ ಆಗಿದೆ ಅಂತ ಹೇಳಿದಾಗ ಏನಾಗುತ್ತೆ, ಕಮಿಟ್ಮೆಂಟ್ ಜಾಸ್ತಿ ಇರುತ್ತೆ. ಮತ್ತು ಪ್ರಶ್ನೆ ಕೇಳಬೇಕಾದ್ರೆ ಭಾಳ ಕಮಿಟೆಡ್ಡಾಗಿ ಕೇಳಬೇಕಾದ್ರೆ ನಾನೇ ಪ್ರಶ್ನೆ ಕೇಳ್ತೇನೆ, ಯಾರೋ ಕೇಳ್ತಾರೆ, ಆಗ ಏನಾಗುತ್ತೆ ಕಮಿಟ್ಮೆಂಟ್, ಇವನಿಗೆ ಉತ್ತರ ಕೂಡ ಸರಿಯಾಗಿ ಕೊಡ್ತಾರೆ. ಯಾರು ಯಾರೋ ಕೇಳ್ತಾರೆ ಅಂದರೆ ಏನೋ ಹೇಳ್ತಾರೆ ಅಷ್ಟೇ, ಅದನ್ನೇ ಹೇಳಬೇಕು ಅಂತ ಏನೇ ಇಲ್ಲ. ನಿನಗಂತೂ ಇಲ್ಲಲ್ಪ ಸಮಸ್ಯೆ ನೋಡೋಣ ಅಂತ ಹೇಳ್ಬಿಡ್ತಾ. ಅದಕ್ಕೋಸ್ಕರ ಕಮಿಟ್ಮೆಂಟ್ ಇದ್ದರೆ ಶಿಷ್ಯೋಪಿ ಶಿಷ್ಯನಾದವನು ಕೂಡ ಪೂರ್ವಪಕ್ಷಸ್ಥ, ಪೂರ್ವಪಕ್ಷ ಕೇಳಬೇಕಾದ್ರೆ ತದೇವ ಆತ್ಮಮತಂ ಬ್ರುವನ್ ನನ್ನ ಅಭಿಪ್ರಾಯ ಅದೇ ಆಗಿದೆ ಅಂತ ಹೇಳಿದರೆ ಪಾಪ ಬರುತ್ತೋ ಅಂತ ಪ್ರಶ್ನೆ. ನೈವ ದುಶ್ಯತಿ ತತ್ವೇನ, ಅವನಿಗೆ ಪಾಪ ಬರೋದಿಲ್ಲ. ಯಾತಕ್ಕೆ ಅಂದರೆ ಸ್ಥಿರತ್ವಾರ್ಥಂ ಈ ತದ್ವಚ, ನಾನು ಪ್ರಶ್ನೆ ಕೇಳೋ ಉದ್ದೇಶ ಏನಲ್ಲ, ಅರ್ಥ ವಿಷಯ ಕರೆಕ್ಟ್ ತಿಳ್ಕೊಬೇಕು ಅಂತ ಕೇಳ್ತಾನೆ, ಆದ್ದರಿಂದ ದೋಷ ಅಲ್ಲ. ಅರ್ಥ ಆಯ್ತಾ? ಅವನ ಉದ್ದೇಶ ಆಕ್ಷೇಪ ಮಾಡೋದಲ್ಲ, ಬಿಡೋದಲ್ಲ, ಗಟ್ಟಿ ಮಾಡ್ಕೊಳ್ಳೋಕೆ ಕೇಳ್ತಾನೆ. ಅವಾಗ ಉತ್ತರ ಕೊಡ್ಬೇಕಾಗಿ, ನಾನೇ ಕೇಳ್ತೇನೆ ದೇವರಿಲ್ಲ ಅಂತ ಅಂತೀನಿ, ಏನು ಮಾಡ್ತೀರಿ ಈಗ? ಆ ರೀತಿ ಪ್ರಶ್ನೆ ಕೇಳಿದ ಏನು ತಪ್ಪಲ್ಲ, ಉದ್ದೇಶ ಏನಿರಬೇಕು ಅವನಿಗೆ, ಉತ್ತರ ಸರಿ ತಿಳ್ಕೊಬೇಕು ಅಂತಲೇ ಹೊರತು ಬೇರೆ ರೀತಿ ಇರಬಾರ್ದು. ಈ ರೀತಿ ಯಾರು ಹೇಳ್ತಾರೆ, ಯಾರು ಹೇಳ್ತಾರಾ? ಆಚಾರ ಇಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಕೊಡ್ತಾರೆ ಭಗವದ್ಗೀತೆಯಲ್ಲಿ, ಮತ್ತು ಗೀತಾದೊಳಗೆ ಭಗವದ್ಗೀತೆಯೊಳಗೆ ಇಂಥ ಲಿಬರ್ಟಿ ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಆಗೆಲ್ಲ ಕೇಳಬೇಡ ಪಾಪ ಬರುತ್ತೆ ನೋಡು ಅಂತ ಹೇಳ್ತಾರಲ್ಲ, ಎಂದೂ ಹಾಗೆ ಹೇಳೋದಿಲ್ಲ. ನಾನೇ ಏಕಾಶ ಉಪವಾಸ ಮಾಡೋದಿಲ್ಲ ಅಂತ ಹೇಳ್ತೇನೆ, ಏನು ಮಾಡ್ತೀರಾಗ? ಅವಾಗ ಏನು ಮಾಡಬೇಕಾಗ? ಉತ್ತರ ಸರಿಯಾಗಿ ಕೊಡ್ತಾರೆ, ಗಟ್ಟಿಯಾಗಿರ್ತಾರೆ. ಅದನ್ನು ಬಿಟ್ಟು ಯಾರೋ ಹೇಳ್ತಾರೆ ಅಂತ ಹೇಳಿದಾಗ ಅದು ಪ್ರಶ್ನೆ ಇಂಟೆನ್ಷನ್ನೇ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಆ ಉತ್ತರದ ಕ್ವಾಲಿಟಿ ಕೂಡ ಏನಾಗುತ್ತಾಗ, ಆಗ ಆಲ್ಟೆ ಕೊಡೋದಿಲ್ಲ. ಹಾಂ, ಕೇಳ್ತಾರೆ ಅದು ಅದಕ್ಕೆ ಅದು ನಾನೇ ಕೇಳ್ತೇನೆ ಅಂತ ಪರೀಕ್ಷೆ ಬರಲಿಲ್ಲ. ಕೆಲವರು ಇರ್ತಾರೆ ಭಾರಿ ಬುದ್ಧಿವಂತ, ತನಗೆ ಡೌಟ್ ಇರುತ್ತೆ, ಡೌಟ್ ಇದೆ ಕೇಳಿದ್ರೆ ಮರ್ಯಾದೆ ಹೋಗುತ್ತೆ. ಅದಕ್ಕೆ ಯಾರೋ ರೀತಿ ಡೌಟ್ ಕೇಳ್ತಾರೆ, ಏನು ಉತ್ತರ ಕೊಡ್ತೀರಿ ನೀವು ಅದು ನಾನು ಸಂಬಂಧ ಪಡೆದೇ ಇದ್ದಾಗೆ ತೊಡಗಬೇಕಾಗಿರೋ ಉತ್ತರ ಈ ಮಧ್ಯೆ ತನ್ನ ಮರ್ಯಾದೆ ಸುಳಕ್ಕಂತ ಕೆಲಸ ಮಾಡ್ತಾನೆ, ತನ್ನ ಮರ್ಯಾದೆ ಕಳ್ಕೊತಾನೆ. ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಾಗುತ್ತೆ ಇವರಿಗೆ ಡೌಟ್ ಇದೆ ಅಂತೇಳಿ. ಅದು ಯಾವಾಗ ಕೂಡ ಏನು ಮಾಡಬೇಕು, ಆ ರೀತಿ ಯೋಚನೆ ಮಾಡಬೇಡಿ, ದಾರಿಡಬೇಕು ಅಂತಿದ್ರೆ ಹಾಗೆ ಕೇಳಿ. ಪುರಾಣದಲ್ಲಿ ಎಲ್ಲ ಬರೋ ಪ್ರಶ್ನೋತ್ತರಗಳು ಹೀಗೇನೆ, ಪ್ರಶ್ನೋತ್ತರಗಳೆಲ್ಲ ಕೇಳಬೇಕಾದ್ರೆ ಗೊತ್ತಿಲ್ಲದಾಗ ಪ್ರಶ್ನೆ ಕೇಳ್ತಾರೆ, ಅಥವಾ ತಪ್ಪು ತಿಳ್ಕೊಂಡಿದ್ದೇವೆ ಅಂತ ಪ್ರಶ್ನೆ ಕೇಳ್ತಾರೆ. ಅಜ್ಞಾನ ಇದೆ ಅಂತ ಕೇಳಿಕೊಂಡ್ರು ತಪ್ಪಲ್ಲ, ನಾ ತಪ್ಪು ಹೇಳಿದ್ರು ತಿಳ್ಕೊಂಡ್ರು ತಪ್ಪಲ್ಲ. ನಮ್ಮ ಉದ್ದೇಶ ಏನು ಅಂದರೆ ಜ್ಞಾನ ಬರಬೇಕು, ಆ ಭಾವನೆ ಇದ್ದರೆ ಯಾವುದೂ ದೋಷ ಅಲ್ಲ, ಇಲ್ಲದ ಹೋದರೆ ದೋಷನೇ. ಹಾಂ, ಲೋಕದ ಇನ್ನೊಂದು ಕಾರಣ ಅದು, ಲೋಕ ಶಿಕ್ಷಣ ಮೂರನೇ ಕಾರಣ. ಒಂದು ಕಾರಣ ಗೊತ್ತೇ ಇಲ್ಲ, ಇನ್ನೊಂದು ಕಾರಣ ಗೊತ್ತಿದ್ರೂ ಕೂಡ ಗೊತ್ತಿಲ್ಲ ಅಂತಲೇ ಹೇಳ್ಕೊಡೋದು, ಮೂರನೇ ಕಾರಣ ಯಾರೋ ಇದ್ದಾರೆ ಅವ್ರಿಗೆ ತಿಳಿಸ್ಕೊಡ್ತ, ನನಗೇನು ಬೇಕಿಲ್ಲ. ಆದರೂ ತಿಳಿಸ್ಕೊಟ್ಟಾಗ ಅವ್ರು ವಿಶೇಷಾಂಶ ತನಗೆ ತಿಳಿಯುತ್ತೆ, ಉಳಿದವರಿಗೆ ಹೊಸ ವಿಷಯ ತಿಳಿ, ಇವ್ರಿಗೆ ಹೊಸ್ತಲ್ಲ ವಿಶೇಷ, ಅವರಿಗೆ ಹೊಸ್ತು. ಆ ರೀತಿ ತಿಳಿಸ್ಬೇಕಾದ್ರೂ ಪ್ರಶ್ನೆ ಕೇಳಬೇಕು. ಶ್ರೀ ಭಗವಾನು ಆಚ ಕೋ ಅರ್ಥ ಇದೆ ತತ್ರ ಕಥಮಿತಿ, ಯದಿ ಸರಿಯಾಗಿ ನಾವು ಗೀತಾ ಇದನ್ನು ಓದ್ತಾ ಹೋಗಿಬಿಟ್ರೆ ಎರಡು ಪ್ಯಾರಲ್ ಹಾಗೇ ಹೋಗ್ತಾ ಇರುತ್ತೆ. ಅಲ್ಲಿ ಪ್ರಶ್ನೆ ಕೇಳೋದ್ರ ಜನ ಉದ್ದವ ಅಷ್ಟೇ, ಉತ್ತರಗಳೆಲ್ಲ ಒಂದು ವಿವರಣೆ ಇದ್ದಾಗಿರುತ್ತೆ, ಒಂದಕ್ಕೊಂದು ಸರಿಯಾಗಿ ಜೋಡಿಸ್ಕೊಂಡ್ಬಿಟ್ಟು ಯಾರೂ ಆ ಕೆಲಸ ಮಾಡಲಿಲ್ಲ. ಆಚಾರ ಒಬ್ಬರೇ ಮಾಡಿದ್ದು, ಗೀತಾ ಭಾಷ್ಯನೂ ಬರೆದರು, ಗೀತಾ ತಾತ್ಪರ್ಯನೂ ಬರೆದರು, ಭಾಗವತಾತ್ಮ ಇದು ಬಹಳ ಅತಿ ಹೆಚ್ಚು ಬರೆದಿರೋದು ಏಕಾಸ್ಕಂದಕ್ಕೇನೆ ಆಚಾರ್ಯನು. ಮೂರು ಸೇರಿಸಿಬಿಟ್ರೆ ಅದು ಗೀತಾ ಭಾಷ್ಯನೂ ಹೌದು, ಭಾಗವತ ತಾತ್ಪರ್ಯ ನಿರ್ಣಯನೂ ಹೌದು. ಪ್ರಕರಣ ನಮ್ಮವರೇ ಹೆಚ್ಚಿನ ಒದಕ್ಕೊಂದು ಲಿಂಕ್ ತಗೊಳ್ಳೋದಿಲ್ಲ, ತುಂಬ ಜನ ಪುರಾಣ ಅಂತ ಓದೇ ಇರೋದಿಲ್ಲ. ಆದ್ದರಿಂದ ಅದು ಗೀತಾ ಭಾಷ್ಯ ಓದೋರು ಗೀತಾ ತಾತ್ಪರ್ಯ ಓದೋದಿಲ್ಲ, ಗೀತಾ ತಾತ್ಪರ್ಯ ಗೀತಾ ಭಾಷ್ಯ ಓದಿರೋದಿಲ್ಲ, ಎರಡು ಓದೋರು ಭಾಗವತ ತಾತ್ಪರ್ಯ ಈ ಭಾಗ ಓದೋದಿಲ್ಲ, ಇದನ್ನು ಓದೋರು ಅದನ್ನು ಓದಿರೋದಿಲ್ಲ. ಹೀಗಾಗಿ ತುಂಬ ವಿಷಯ ಮಿಸ್ ಆಗಿಬಿಡೋದು. ನೋಡಿದಾಗ ಎಷ್ಟೋ ಕಡೆ ಆಚಾರ್ಯ ಗೀತಾ ಭಾಷ್ಯ ಗೀತ ಎರಡೂ ಬರದೇ ಇಲ್ಲ, ಅಲ್ಲಿ ಇಲ್ಲಿ ಬರೆದಿದ್ದಾರೆ. ಇಲ್ಲಿಂದ ಅಲ್ಲಿ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ಪೂರ್ತಿ ಗೀತಾ ಭಾಷ್ಯ ಆಗುತ್ತೆ. ನಮ್ಮ ಸರ್ವಮೂಲದಲ್ಲಿ ಮಾಡಿದ್ರೆ ಪೂರ್ತಿ ಹಾಗೇನೆ ಗೀತೆ ಏಕ ತಾತ್ಪರ್ಯದೆಲ್ಲ ಸೇರಿಸಿರೋದ್ರಿಂದ ಮೂರು ಗ್ರಂಥ ಬಂದಾಗುತ್ತೆ. ಒಟ್ಟು ಗೀತಾ ಭಾಷ್ಯನೂ ಬಂತು, ಗೀತಾ ತಾತ್ಪರ್ಯ ಬಂತು, ಭಾಗವತ ತಾತ್ಪರ್ಯನೂ ಬಂತು. ಇದನ್ನು ಹೇಳಬೇಕಾದ್ರೆ ಅದನ್ನೆಲ್ಲ ಸೇರಿಸ್ಕೋಬೇಕು. ಮತ್ತೆ ಭಾಗವತ ತಾತ್ಪರ್ಯ ಹೇಳಬೇಕಾದ್ರೆ ಗೀತಾ ಭಾಷ್ಯ ಸೇರಿಸ್ಕೋಬೇಕು, ಗೀತಾ ತಾತ್ಪರ್ಯನೂ ಸೇರಿಸ್ಕೋಬೇಕು. ಶ್ರೀ ಭಗವಾನ್ ವಾಚ ಬದ್ಧೋ ಮುಕ್ತ ಇತಿ ಹ್ಯಾಖ್ಯ ಗುಣತೋ ಮೇ ನವಸ್ತುತಃ ಗುಣಸ್ಯ ಮಾಯಾಮೂಲತ್ವ ನಮೇ ಬಂಧೋ ನಮೋ ಕ್ಷಣಂ. ಆ ಪ್ರಶ್ನೆಗೆ ಎಲ್ಲದಕ್ಕೂ ಉತ್ತರ ಕೊಡಬೇಕಲ್ಲ. ಒನ್ ಟೂ ತ್ರೀ ಮೂರು ಶ್ಲೋಕದಲ್ಲಿ ಪ್ರಶ್ನೆ ಇದೆ, ಅದಕ್ಕೆಲ್ಲ ಉತ್ತರ ಕೊಡ್ತಾನೆ ಪರಮಾತ್ಮ. ಬ್ರೂಹಿ ಬದ್ಧಸ್ಯಾಪಿ ಭೋಗ ಲೋಕೆ ಬದ್ಧಸ್ಯ ಪ್ರವೃತ್ತಿ ಅದರ್ಶನ ಯದಿ ಬದ್ಧ ತರ್ಹಿ ಕೇನ ಪ್ರಕಾರೇಣ ವರ್ತತೆ. ಬದ್ಧ ಅಂತಾದರೆ ಬದ್ಧನಾಗಿ ಹೇಗೆ ನಡ್ಕೋತಾನೆ? ಲೋಕೆ ಬದ್ಧಸ್ಯ ಪ್ರವೃತ್ತಿ ಅದರ್ಶನ, ಯಾವನು ಬದ್ಧನಾಗಿರ್ತಾನೋ ಅವನು ಪ್ರವೃತ್ತಿ ಮಾಡೋಕ್ಕೆ ಬರೋದಿಲ್ಲ, ಯಾಕೆ ಬಂಧನ ಅಡ್ಡಿ ಇರುತ್ತೆ. ಚೇಷ್ಟಾದಿ ಲಿಂಗಾಭಾವೇನ ತಜ್ಞಾನಂಚ ದುರಾಪಾದಂ ಇತಿ ಭಾವೇನಾಹ ಕೈ ರೀತಿ. ಹಾಗೆ ಬದ್ಧನ ಹೇಗೆ ಅರ್ಥ ಮಾಡ್ಕೋಬೇಕು ನಾವು? ಬದ್ಧಸ್ಯಾಪಿ ಭೋಗಾಭಾವೇ ಮರಣಂ ಸ್ಯಾತ್. ಇನ್ನು ಬದ್ಧನಾದವನು ಯಾವ ಭೋಗನೂ ಇಲ್ಲ ಅಂದರೆ ಸತ್ತೋಗ್ಬಿಡ್ತಾರೆ. ಅತಃ ಕಿಂ ಭುಂಜೀತ ಇತಿ ಬಂಧನದಲ್ಲಿ ನಮಗೆ ಎಲ್ಲರ ಪ್ರಶ್ನೆ ಒಳ್ಳೆ ಉತ್ತರ ಇರುತ್ತೆ ನೋಡಿ. ನಾವೆಲ್ಲ ಬದ್ಧರೀಗ, ನಮ್ಮ ದೇವರು ಏನು ಮಾಡಿದ್ದಾನೆ? ಈಗ ಅನ್ನ ಬಟ್ಟೆ ಎಲ್ಲ ಕೊಡ್ತಾ ಇದ್ದ, ಗೊತ್ತಾಯ್ತಾ? ನಮಗೇನು ಅನಿಸುತ್ತೆ? ದೇವ್ರು ಕೊಡ್ತಾರೆ ಅಂದಮೇಲೆ ನಾವು ಸರಿಯಾಗಿದ್ದೇವೆ ಅಂತ ಅರ್ಥ. ಇದು ಹೇಗೆಂದ್ರೆ ಜೈಲಲ್ಲಿ ಅನ್ನ ಬಟ್ಟೆ ಕೊಡ್ತಾರೆ ಅಂತ ಅಲ್ಲೇ ಇದ್ಬಿಡೋಣ ಅನ್ಕೊಂಡ್ರೆ ಆಗಾಗುತ್ತೆ. ಜೈಲಲ್ಲಿ ಹಾಕಿದವರಿಗೆ ಜವಾಬ್ದಾರಿ ಏನಿದೆ? ಅವ್ರು ಸಾಯದಂತೆ ನೋಡ್ಕೋಬೇಕು ಅವ್ರನ್ನ. ಅವನಾಗಿ ಸತ್ತ ಬೇರೆ ವಿಚಾರ ಬೇರೆ, ಬಟ್ ಅನ್ನ ಕೊಡಲಿಲ್ಲ ಊಟ ಕೊಡ ಸತ್ತ ಆದರೆ ಇವ್ರ ಮೇಲೆ ಕೇಸ್ ಬರುತ್ತೆ ಆಮೇಲೆ, ಗೊತ್ತಾನೆ? ದೇವ್ರು ಹಾಕ್ಕೊಟ್ಟ ಪದ್ಧತಿ ಇದು. ಅದಕ್ಕೆ ದುಷ್ಟರನ್ನು ಪರಮಾತ್ಮ ಕಾಪಾಡ್ತಾನೆ, ಯಾತಕ್ಕೆ ಜೈಲಲ್ಲಿ ಕಳ್ಳರನ್ನು ಹ್ಯಾಕ್ ಕಾಪಾಡ್ತಾರಲ್ಲ ಹಾಗೆ. ಆಗ ನಮ್ಗೆ ಉತ್ತರ ಸಿಗುತ್ತೆ. ಇವತ್ತು ಅಯೋಗ್ಯರು ಯಾಕೆ ಬದುಕಿದ್ದಾರೆ ಅಂದರೆ ಅಯೋಗ್ಯರು ಅಲ್ಲಿ ಇರಬೇಕು, ಅದು ಯೋಗ್ಯರು ಅವ್ರು ನೋಡಿ ಮತ್ತೆ ಪಾಠ ಕಲಿಬೇಕು. ಅವ್ರು ನಾವು ಹೀಗಿರಬಾರ್ದು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಕೂಡ ಕಲಿಬೇಕಾದ್ರೆ. ಈ ಕಳ್ಳರ ಆ ರೀತಿ ಇಲ್ಲದೆ ಹೋಗಿಬಿಟ್ರೆ ಗತಿ ಏನು? ಕಳ್ಳರ ಬಂಧನ ಮಾಡಬೇಕಾದ್ರೂ ಕೂಡ ಅನ್ನ ಬಟ್ಟೆ ಕೊಟ್ಟು ಅವ್ರು ಹೇಗೆ ಸಾಕಬೇಕೋ, ಬಂಧನದಕ್ಕಂಥ ಸಂಸಾರಿಗಳಾದ ನಮ್ಮನ್ನು ಕೂಡ ಪರಮಾತ್ಮ ಏನು ಮಾಡಿದ್ದಾನೆ? ಅನ್ನ ಬಟ್ಟೆ ಕೊಟ್ಟು ಕಾಪಾಡಿದ್ರು. ಇಲ್ಲರೂ ಎರಡು ಬದ್ಧರೀಗ, ಒಂದು ಮುಕ್ತಿಗೆ ಹೋಗೋದಕ್ಕೆ ತಯಾರಾಗಿ ಬದ್ಧರು ಬೇರೆ, ಎಂದೆಂದು ಆಜೀವ ಶಿಕ್ಷೆಯಿಂದ ಕೊಡ್ತಿರೋರು ಬೇರೆ. ಆದರೆ ನಮಗೆ ಕನ್ಫ್ಯೂಷನ್ ಗೊತ್ತಾಗೋದಿಲ್ಲ ಅಲ್ಲಿ. ಯಾವಾಗ ಗೊತ್ತಾಗುತ್ತದ? ಮುಂದೆ ಸಾಧನೆ ಮಾಡ್ತಾ ಗೊತ್ತಾಗುತ್ತೆ. ಎಷ್ಟೋ ಖೈದಿಗಳು ಬಿಡುಗಡೆ ಆಗ್ತಾರೆ, ಕೆಲವು ಖೈದಿಗಳು ಶಿಕ್ಷೆ ಜಾಸ್ತಿ ಆಗುತ್ತೆ, ಕೆಲವರಿಗೆ ಕಡಿಮೆ ಆಗುತ್ತೆ, ಅವ್ರ ಬಿಹೇವಿಯರ್ ಮೇಲೆ ಕಡಿಮೆ ಆಗುತ್ತೆ. ಅದೇ ಒಳ್ಳೆಯ ನಡತೆ ನೋಡಿಬಿಟ್ಟು ಖೈದಿಗಳು ಶಿಕ್ಷೆ ಕಡಿಮೆ ಮಾಡ್ತಾರೋ ಇಲ್ಲ, ಈ ಒಳ್ಳೆ ಗುಣಗಳಿದ್ದರೆ ದೇವರು ಶಿಕ್ಷೆ ಕಡಿಮೆ ಮಾಡ್ತಾರೆ. ಶಿಕ್ಷೆ ಕಡಿಮೆ ಮಾಡಿಬಿಟ್ಟು ರಿಲೀಸ್ ಮಾಡಿಬಿಡ್ತಾರೆ. ಒಂದು ಫೈನ್ ಡೇ ಏನು ಮಾಡ್ತಾರೆ? ರಿಲೀಸ್ ಮಾಡಾಕ್ಬಿಡ್ತಾರೆ. ಅದು ಯಾವಾಗ ಅಕ್ಟೋಬರ್ ಬರ್ತಲ್ಲ, ರಿಪಬ್ಲಿಕ್ ಡೇ ಇಂಡಿಪೆಂಡೆನ್ಸ್ ಡೇ ಮಾಡಿದಾಗೆ ಕೆಲವು ವಿಶೇಷ ಕಾಲಗಳಲ್ಲಿ ಅಂತ ಒಂದು ಚಾನ್ಸ್ ಕೊಡ್ತಾರೆ. ದೇವರು ಹಾಗೆ ಮಾಡ್ತಾನೆ. ಭೇದ ಜ್ಞಾನಮೇವ ಮುಂದೆ ಬದ್ಧಸ್ಯಾಪಿ ಭೋಗ, ಬದ್ಧನಿಗೂ ಭೋಗ ಇದೆ. ಅಲ್ಲೂ ಜೈಲಲ್ಲೂ ಕೂಡ ಇಂಡಿಪೆಂಡೆನ್ಸ್ ಡೇ ಸ್ವೀಟ್ಸ್ ಕೊಡ್ತಾರಂತ, ಅಲ್ಲೂ ಕೂಡ ಅಲ್ಲೂ ಸ್ವೀಟ್ ಮತ್ತೆ ಜೈಲಲ್ಲೂ ಸ್ವೀಟು, ರಿಪಬ್ಲಿಕ್ ಡೇ ಅಂತ ಸ್ವೀಟ್ ಮತ್ತೆ ನೋಡಿ ಎಲ್ಲ ಇದ್ದ ಕಾಡದು. ಊಟ ಇದೆ, ತಿಂಡಿ ಇದೆ, ಬಟ್ಟೆ ಕೊಡ್ತಾರೆ, ಜಾಗ ಕೊಟ್ಟಿದ್ದು ಇನ್ನೇನು ಬೇಕು ಅವರಿಗೆ ಅಂತ ತಿಳ್ಕೊಂಡ್ರೆ ಅದು ಜೈಲು ಅನ್ನೋದನ್ನು ಮರೆತು ಯೋಚನೆ ಮಾಡಬಾರದು. ಹಾಗೆ ಭುಂಜಾನಸ್ಯ ಹಾನೋಪಾದಾನೇ ದೃಷ್ಟಿ ತತ್ರಾಯಂ ಯಾವತ್ತೆ ಅವನಿಗೆ ಬೇಡ ಅಂತಾನೆ, ಬೇಕು ಅಂತಾನೆ, ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಮಾತ್ರ ಭಾಳ ಸೇರಿಸಿ ಆಸ್ಪತ್ರೆ ಜೈಲಲ್ಲ ಆಸ್ಪತ್ರೆಯೇ ಸೇರಿಸ್ಬಿಡ್ತಾರೆ. ಇಲ್ಲೇ ಕರೆಸ್ತಾರೆ, ಸಣ್ಣ ಪುಟ್ಟ ರೋಗ ಭಾಳ ದೊಡ್ಡ ರೋಗ ಆದರೆ ಆಸ್ಪತ್ರೆಯೇ ಸೇರಿಸ್ಬಿಡ್ತಾರೆ. ಆಪರೇಷನ್ ಖರ್ಚು ಅವರೇ ಕೊಡಬೇಕು, ಮತ್ತೆ ರೋಗಿ ಕೊಡೋದಿಲ್ಲ, ಸರ್ಕಾರನೇ ಕೊಡಬೇಕು ಅದಕ್ಕೆಲ್ಲ. ಬದ್ಧ ಶಯನಾದಿ ಅನ್ಯತಮಂ ಕರೋತಿ ತತ್ರಾಯಂ ಕಿಂ ಕರೋತಿ. ಅದೇ ರೀತಿ ಅವನು ಓಡಾಟಗಳು ಚಟುವಟಿಕೆ ಹೇಗಿರಬೇಕು? ಬ್ರೂಹಿ ಪರಿಹಾರೇಣ ಸ್ಪಷ್ಟೀಕುರು ಏವಂ ಪೃಚ್ಛತಃ ಅಥವಾ ಕೋ ಅಭಿಪ್ರಾಯ ಇತ್ಯತಃ ಏಕ ಜೀವ ವಾದಿ ಮತವಲಂಬ್ಯ ಪ್ರಶ್ನೆ ಬೀಜ ಮಹಾ ನಿತ್ಯೇತಿ. ನಾನು ಈ ರೀತಿ ತಿಳ್ಕೊಂಡ್ಬಿಟ್ಟಿದ್ದೇನೆ, ಜೀವ ಈಶ್ವರ ಒಂದೇ ಅಂತ ತಿಳ್ಕೊಂಡು ಪ್ರಶ್ನೆ ಮಾಡ್ತಿದ್ದೇನೆ. ಕುತ ಏತದಿತಿ ಚೇತ್ ನಮೇ ಮೋಕ್ಷೋರ ಬಂಧನ ಮಿತಿ ಪರಿಹಾರ. ಯಾತಕ್ಕೆಂದರೆ ನಾನು ಮೋಕ್ಷನೂ ಇಲ್ಲ ಬಂಧನೂ ಇಲ್ಲ ಅಂದಮೇಲೆ ನಾವು ಪರಮಾತ್ಮ ಅಂತ ಆಯ್ತಲ್ಲ ಅಂತ ಯಾಕೆ ಕೇಳಬಾರ್ದು? ಶಿಷ್ಯೋಪಿ ಪೂರ್ವಪಕ್ಷಸ್ಥಃ ತದೇವಾತ್ಮಮತಂ ಬ್ರುವನ್ ನೈವ ದುಷ್ಯತಿ ಅಸತ್ಯೇನ ಪರಿಸುರ ಸ್ಥಿರತ್ವಾರ್ಥಂ ಹಿ ತದ್ವಚ. ಸ್ಥಿರತ್ವಾರ್ಥಂ ಅಂದರೆ ದಾರ್ಢ್ಯಾರ್ಥಂ, ಉತ್ತರ ಸರಿ ಗಟ್ಟಿಯಾಗಿ ತಿಳಿದೆ ಎಂಬ ಪ್ರಶ್ನೆ ದೃಷ್ಟಿಯಿಂದ ಆ ರೀತಿ ಪ್ರಶ್ನೆ ಕೇಳಿದಾಗ ಅದು ಪಾಪಕ್ಕೆ ಕಾರಣ ಆಗೋದಿಲ್ಲ. ಇತಿ ವಚನಾದ ಉದ್ಧವಸ್ಯ ನ ಅಸತ್ಯತಾ ದೋಷೋಪಿ. ಉದ್ಧವನಿಗೆ ಅಸತ್ಯತಾ ದೋಷ ಇಲ್ಲ. ಅರ್ಥ ಆಯ್ತಾ? ಅಂದರೆ ಉದ್ಧವ ನಿಜವಾಗಲೂ ಕೂಡ ದ್ವೈತಿಯಾದ, ಆ ತಿಳ್ಕೊಂಡೇ ಇಲ್ಲ. ಆ ತಿಳ್ಕೊಂಡೇ ಹೇಳಿದ್ರು ಕೂಡ ಏನಂತ ಕೇಳ್ತಾನೆ, ತಿಳ್ಕೊಂಡ್ಬಿಟ್ಟಿದ್ದೇನೆ ಏನು ಹೇಳ್ತೆ ಕೃಷ್ಣ ಅಂತ ಕೇಳ್ತಾನೆ. ಇದು ಅಸತ್ಯ ದೋಷಕ್ಕೂ ಕಾರಣ ಅಲ್ಲ, ಅದು ದುರ್ಮತವನ್ನು ನಂಬಿದಾನ ದೋಷಕ್ಕೂ ಕಾರಣ ಅಲ್ಲ, ಅದು ಪುಣ್ಯಕರನೇ ಹೊರತು ಪಾಪಕರ ಅಲ್ಲ. ಅಂದರೆ ಪೂರ್ವ ಪಕ್ಷವನ್ನು ತನ್ನದೇ ಪಕ್ಷ ಅಂತ ಹೇಳಿದರೂ ಕೂಡ ಜಿಜ್ಞಾಸೆಯಿಂದ ಕೇಳಿದರೆ ದೋಷ ಇಲ್ಲ. ಆದರೆ ಸಿದ್ಧಾಂತವನ್ನು ಕೂಡ ಬರೀ ಪ್ರೊಫೆಷನಲಿಸ್ಟ್ ಆಗಿ ಹೇಳಿಬಿಟ್ಟು ಒಳ ನಂಬಿಕೆ ಇಲ್ಲದೆ ಹೋದರೆ ಪುಣ್ಯನೂ ಇಲ್ಲ. ಅರ್ಥ ಆಯ್ತಾ? ಈಗ ರುಕ್ಮಿಣಿ ಶಿವಜಿ ಪಾಠ ಮಾಡಬೇಕು, ಎಲ್ಲ ಕಾಲೇಜ್ ಇಟ್ಟಿದ್ದಾರೆ, ಇಟ್ಟಿಲ್ಲ, ಅಕಸ್ಮಾತ್ ಇಟ್ಟಿದ್ದಾನೆ. ಅವನು ಯಾರೋ ಒಬ್ಬ ಶೈವ, ವಿಷ್ಣು ಮಹಿಮೆಯೇ ಹೇಳಬೇಕಲ್ಲಿ. ಪುಣ್ಯ ಬರುತ್ತೆ ಅವನಿಗೆ ಬರೋದಿಲ್ಲ, ಯಾತಕ್ಕೆ? ಮನಸ್ಸಲ್ಲಿ ನಂಬಿಕೆ ಇಲ್ಲ ಅವನಿಗೆ. ಅಲ್ಲಿ ಹೇಳಬೇಕು, ಅದನ್ನೇ ಹೇಳಬೇಕು, ಬೇರೆ ದಾರಿ ಇಲ್ಲ, ನೆಕ್ಸ್ಟ್ ಬುಕ್ ಅದು. ಆದರೆ ಪುಣ್ಯ ಬರೋದಿಲ್ಲ ಅವನಿಗೆ. ಅದೇ ರೀತಿಯೇ ಇನ್ನೊಬ್ರಿಗೆ ಅದ್ವೈತ ಪಾಠ ಮಾಡಬೇಕಾಗಿದೆ ಮೇಷ್ಟ್ರು, ಅವನು ದ್ವೈತಿ. ಅದ್ವೈತ ಪಾಠ ಮಾಡಿದ ಪಾಪ ಬಂತು, ಬರಲಿಲ್ಲ, ಯಾತಕ್ಕೆ? ಪೂರ್ವ ಪಕ್ಷ ಮಾಡ್ತಾನಷ್ಟೇ, ಅದೇ ಪಾಠ ಪಾಪ ಬರಲಿ. ಸೊ ಇಲ್ಲಿ ಪಾಪ ಕೆಲಸ ಮಾಡಿ ಪಾಪ ಬರಲಿಲ್ಲ, ಪುಣ್ಯ ಕೆಲಸ ಮಾಡಿ ಪುಣ್ಯನೂ ಬರಲಿಲ್ಲ. ಆದ್ದರಿಂದ ನಮ್ಮ ಶ್ರದ್ಧೆ ಇಲ್ಲದೆ ಹೋದರೆ ಅದು ಕೌಂಟ್ ಆಗೋದು ಅಲ್ಲಿ. ಶ್ರದ್ಧಾಯಿ ಪರಮಾಗತಿ, ಒಂದು ವಿಷಯನ ನಂಬಿ ಮಾತಾಡ್ತೇವೋ ನಂಬದೇ ಮಾತಾಡ್ತೇವೆ. ದೇವಸ್ಥಾನದಲ್ಲಿ ಅರ್ಚಕರೆಲ್ಲ ನಾಸ್ತಿಕರು ಇರ್ತಾರೆ ಗೊತ್ತಾ? ಅವರು ತೀರ್ಥ ಕೊಡ್ತಿರ್ತಾರೆ ನಾಸ್ತಿಕರು, ಗೊತ್ತಾಯ್ತಾ? ಯಾಕೆ? ಬೇರೆ ಎಲ್ಲ ಕೆಲಸ ಸಿಕ್ಕಾಗ್ಬಿಟ್ಟು ಬಂದಿಲ್ಲಿ, ಎಂದು ಹೋಗ್ತೇನೆ ಏನು ಗೊತ್ತೋ, ತೀರ್ಥ ಇದೇ ಹಣೆ ಬಾರ ನಂದು ಬೈಕೋದ ಕೂತಿರ್ತಾನೋ, ಮಂತ್ರಿಲ್ಲ, ತಂತ್ರ ಇಲ್ಲ. ಎಷ್ಟೋ ನಾನು ನೋಡಿದ್ದೀನಿ, ರಾಯಬಿಡದಲ್ಲಿದ್ದ ಒಬ್ಬ ವ್ಯಕ್ತಿ, ಅವನೇ ಸೆಕ್ಯೂರಿಟಿ ಗಾರ್ಡ್ ಮಾಡಿಟ್ಟಿದ್ರು. ಆಮೇಲೆ ಏನು ಮಾಡಿದೆ, ಎಂಥ ಪುಣ್ಯ ಕಾರ್ಯ, ಸಂಬಳನೂ ಇತ್ತು, ರೂಮ್ಗೆ ಎಲ್ಲ ಕೊಟ್ಟಿದ್ರು. ಇನ್ನೊಂದು ಸರ್ತಿ ಹೋದಾಗ ಹೇಳಿದೆ, ನಾನು ಬಿಟ್ಟುಬಿಟ್ಟೆ, ನಾನು ಹೋಟೆಲ್ ಸೇರ್ಕೊಂಡ್ಬಿಟ್ಟೆ ಅಂತ ಹೇಳಿದೆ. ಯಾಕೆಂದರೆ ಅಲ್ಲಿ ಊಟ ಕೊಡ್ತಾರೆ, ಗೊತ್ತಾಯ್ತಾ? ಆದ್ದರಿಂದ ಸ್ವಲ್ಪ ಒಂದು 1,000 ರೂಪಾಯಿ ಸಂಬಳ ಜಾಸ್ತಿ ಕೊಡ್ತಾರೆ, ಸೇರ್ಕೊಂಡ್ಬಿಟ್ಟು. ನಾವು ಹ್ಯಾಪಿ ಅಂತ ಏನು ಮಾಡ್ತೀರಿ ಅವನೀಗ? ಸೇರಿದ್ದು ಹೋಟ್ಲಿಗೆ, ಅಲ್ಲಿ ಎಂಜಲ್ ಪಾತ್ರೆ ತೊಳಿಬೇಕು. ಇಲ್ಲಿ ರಾಯರು ಪಾಪ ಅಭಿಷೇಕ ದಿನ ತೊಳಿತಾ ಇದ್ದ, ಯಾರದೋ ಕಂಡವರು ಏನು ತೊಳಿ, ಎಲ್ಲ ಕ್ಲೀನ್ ಮಾಡೋದು, ಈ ಕೆಲಸ ಮಾಡಬೇಕು. ಅವನು ಹ್ಯಾಪಿ ಅಂತ ಹೇಳ್ತಾನೆ, ಹೇಳ್ತೀರಿ ಅವನಿಗೆ? ಕಂಡವರು ಎಂಜಲು ತೊಳೆದವರಿಗೆ ಇದಂತ ಅಸಹ್ಯ ಅನಿಸೇ ಇಲ್ಲ. ಅಲ್ಲಿ ನನಗೆ ಎಷ್ಟೊಂದು ಕಷ್ಟಪಡ್ತಿದ್ದೆ, ರಾಯರ ಬಿಡದೆ ಕಷ್ಟಪಡ್ತೀನಿ, ಸುಖವಾಗಿದ್ದೇನೆ ಅಂತ ಹೇಳ್ತಾ. ಅಂದರೆ ಅವ್ರಿಗೆ ಇದೇ ಕಾನ್ಸೆಪ್ಟೇ ಗೊತ್ತಿಲ್ಲ ಅವ್ರಿಗೆ. ಆ ಥರ ಇದ್ರೆ ಏನು ಮಾಡ್ತೀನಿ? ಏನ ಇಂಥ ಶ್ಲೋಕ ಓದಿರ್ತಾರೆ ಅಲ್ಲಿ, ಇದೆಲ್ಲ ವೇದಗಳೇ ಅದ್ವೈತ ಅಂತ ಹೇಳ್ತಾರೆ, ಉಪನಿಷತ್ ಅದ್ವೈತ ಅಂತ ಹೇಳ್ತಾರೆ. ಇಂಥ ಶ್ಲೋಕ ಹೇಳಿ, ಇಲ್ಲಿ ಇದೆಯಲ್ಲ ಈ ಶ್ಲೋಕ ಹೇಳಿ ತುಂಬ್ಕೊಂಡ್ಬಿಡ್ತಾರೆ. ಅವ್ರು ಮಾತಾಡಿದ್ರಲ್ಲ ಅವತ್ತಿನ ದಿವಸ, ನಾರಾಯಣ ಪಡಿತಾಚಾರ ಅದ್ವೈತಿಗಳು, ಯಾತಕ್ಕೆ? ವಿಶ್ವಮಿಚ್ಛಾ ಘೋರ ಗುಣವಾನಾತ್ಮನಾಂ ನಾಸ್ತಿ ಭೇದ ಇತಿ ಮಧ್ವ ವಿಜಯೇ, ಸ್ಪಷ್ಟ ಹೇಳಿದ್ದಾರೆ ನಾರಾಯಣ ಪಂಡಿತಾಚಾರ. ಮುಂದೇನಿದೆ ಅಲ್ಲಿ? ದೈತ್ಯ ಇತ್ತಂತ ಮುಂದಿರೋದು, ಅದೊಂದೇ ಕೋಟ್ ಮಾಡಿದೆ, ಒಂದು ಮುಂದೆ ತೆಗೆದುಬಿಟ್ಟೆ ಅಷ್ಟೇ ಕೋಟ್ ಮಾಡಿದೆ. ಅವಾಗ ಏನಾಗುತ್ತೆ? ನಾರಾಯಣ ಪಂಡಿತಾಚಾರ ಅದ್ವೈತಿಗಳು, ಅವ್ರ ಅಪ್ಪ ಕನ್ವರ್ಟ್ ಆದ್ರೂ ಇವ್ರು ಕನ್ವರ್ಟ್ ಆಗಿದ್ದಿಲ್ಲ ಇನ್ನೂ ಕೂಡ. ಉಳಿದ ಯಾವ್ದು ಎತ್ತದೆ ಅದೊಂದೇ ವಾಕ್ಯ ಇಟ್ಕೊಂಡು ಬೇರೆ ಇಟ್ಕೊಳ್ಳೋದಿಲ್ಲ. ಅದ್ವೈತಗಳು ಹಾಗೆ ಮಾಡಿದೆ, ಇದೇ ವಾಕ್ಯ ಅಂತ ತಿಳ್ಕೊಂಬಿಟ್ಟು. ಹಿಂದಿಲ್ಲ ಮುಂದಿಲ್ಲ, ಹಿಂದೆ ಮುಂದೆ ನೋಡ್ಕೋಬೇಡ, ಅದು ಈ ವಾಕ್ಯ ಇದೆ ಅಲ್ಲಿ ಬದ್ದು ಇದೆಯಲ್ಲ ಅಷ್ಟೇ ಕೇಳೋದು, ಇದೇ ಇದೆ ಅಂದ್ರೆ ಮುಗಿದ ಅಷ್ಟೇ. ಅದೇನು ಮಾಡ್ತೀರ ಮೋಸ? ಇದು ಇಲ್ಲಿ ಉದ್ಧವನ ವಾಕ್ಯ ಹಾಗಿದೆಯೋ ಇಲ್ಲೋ ಇದೆ, ಪ್ರಶ್ನೆ ಉತ್ತರ ಅದು ಯಾವುದು ಯೋಚನೆ ಮಾಡಲ್ಲ. ಇಲ್ಲಿ ಹೇಳಿದ್ದಾನೆ ಅಂದ್ರೆ ಮೇಮತಿ ಅಂತ ಬೇರೆ ಹೇಳ್ಬಿಟ್ಟಿದ್ದಾನಲ್ಲ, ಮುಗ್ದೋಯ್ತಲ್ಲಿ ನಾನು ನಂಬ್ಕೊಂಡು ಐ ಬಿಲೀವ್ ಇನ್ ಅದ್ವೈತ ಅಂತ ಅರ್ಥ ಅದಕ್ಕೆ. ಸೊ ಅದ್ವೈತ ಅಂತ ತಿಳ್ಕೊಂಡ್ಬಿಡ್ತಾರೆ, ತಪ್ಪದು. ಅದಕ್ಕೆ ಪಾಪ ಅವ್ರು ಹೇಳೋರಿಲ್ವಲ್ಲ, ಅದೇ ಹಾಗಾಗಿರೋದು. ಭೇದ ಜ್ಞಾನಮೇವ ಮುಕ್ತಿ ಸಾಧನಂ ತತ್ಸಾಧನಂ ಭಕ್ತಿ ತಸ್ಯ ವೈರಾಗ್ಯಮಿತ್ತೇತತ್ ಸರ್ವಮೇ ತಸ್ಮಿನ್ ಅಧ್ಯಾಯೇ ಕಥಯತಿ. ಇಲ್ಲಿ ಹೇಳಬೇಕಾದ್ರೆ ಇತಿ ವಚನಾದುದ್ಧವಸ್ಯ ನಾ ಸತ್ಯತಾ ದೋಷೋಪಿ ಭೇದ ಜ್ಞಾನಮೇವ. ಈ ಭಕ್ತಿ ಸಿದ್ಧಾಂತ ಏನು ಅಂದರೆ, ಭೇದ ಜ್ಞಾನಮೇವ ಮುಕ್ತಿ ಸಾಧನಂ ತತ್ಸಾಧನಂ ಭಕ್ತಿ. ಭೇದ ಜ್ಞಾನದಿಂದನೇ ಮುಕ್ತಿ, ಭೇದ ಜ್ಞಾನಕ್ಕೆ ಸಾಧನ ಯಾವುದು? ಭಕ್ತಿ. ತಸ್ಯ ವೈರಾಗ್ಯಂ, ಅದಕ್ಕೆ ಏನು ಸಾಧನ ಬೇಕು? ವೈರಾಗ್ಯ ಲಿಂಕ್ ಅದು, ಜ್ಞಾನ ಭಕ್ತಿ ವೈರಾಗ್ಯ ಇತ್ತೇತ ಸರ್ವಮೇತ ತಸ್ಮಿನ್ ಅಧ್ಯಾಯ ಕಥೆಯ. ಈ ಮೂರನ್ನು ಎಲ್ಲವನ್ನೂ ಕೂಡ ಈ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ತತ್ರ ಆದೌ ಗುಣೇಶು ಇತ್ಯಾದಿನ ಯದ್ ಉದ್ಧವ ಚೋದ್ಯಂ ತತ್ ಪರಿಹರತಿ ಬದ್ಧ ಇತ್ಯಾದಿನ. ತತ್ರ ಆದೌ ಗುಣೇಶು ಇತ್ಯಾದಿನ ಯದ್ ಉದ್ಧವ ಚೋದ್ಯಂ ತತ್ ಪರಿಹರತಿ ಬದ್ಧ ಇತ್ಯಾದಿನ. ಮೊದಲನೇ ಪ್ರಶ್ನೆ ಉತ್ತರವಂತಿತ್ತಲ್ಲ, ದೇಹದಲ್ಲಿದ್ದು ಜೀವನಿಗೆ ಬಂಧನ ಇದೆಯೋ ಇಲ್ಲೋ, ದೇವರಿಗೆ ಬಂಧನ ಇದೆಯೋ ಅಂತ ಕೇಳಿದ್ನಲ್ಲ, ಅದಕ್ಕೆ ಉತ್ತರ ಬದ್ಧೋ ಮುಕ್ತ ಇತಿ ಹಿ ಆಖ್ಯ ಜೀವಸ್ಯ ಇತಿ ಶೇಷ. ಬದ್ಧ ಮುಖ್ಯ ಅನ್ನೋ ಹೆಸರು ಜೀವನಿಗೆ ಹೊರತು ನಮೇ ಮುಂದಿದೆ ನೋಡಿ, ನನಗಲ್ಲ. ಬದ್ಧ ಮುಕ್ತ ಅನ್ನೋ ಮಾತನ್ನು ನನಗೆ ಹೇಳಬಾರ್ದು, ಯಾರಿಗೆ ಹೇಳಬೇಕು ಅದನ್ನು? ಜೀವನಿಗೆ ಹೇಳಬೇಕು, ನನಗಲ್ಲ. ಸ್ಪಷ್ಟ ದ್ವೈತ ಅದೆಲ್ಲ ಓದೋದಿಲ್ಲ, ಹೀಗಾಗಿ ಕಳ್ಕೊಂಡ್ಬಿಡ್ತಾರೆ. ಮತ್ತು ಆ ರೀತಿ ಅವ್ರು ಹೇಳಿ ಹೇಳಿ ಅವರು ಅಡ್ವಾಂಟೇಜ್ ತೊಗೊಂಡ್ರು. ದ್ವೈತವತ್ತ ಪ್ರಸಾರ ಇಲ್ಲದ ಜಾಗದಲ್ಲಿ ಏನು ಮಾಡಿದ್ರು ಅವರು? ದ್ವೈತ ಹೇಳಿ ಹೇಳಿ ಇದು ಮಾಡ್ಕೊಬಿಟ್ಟು ನಮ್ಮಲ್ಲಿ ಆ ಕಡೆ ಹೋಗಲೇ ಇಲ್ಲ, ಇಲ್ಲೇ ಉಳ್ಕೊಂಡು ಇದು ಮಾಡಿದ್ರಿಂದ ತುಂಬ ದಪ್ಪಾಗೋಯ್ತು. ಹಿಂದಿನವರು ಅಂಥ ಕಾಲದಲ್ಲೂ ಓಡಾಡಿದರು ಪಾಪ, ಯಾವ ಕಾಲದಲ್ಲಿ ಓಡಾಡೋದಕ್ಕೆ ತುಂಬ ಕಷ್ಟ ಇತ್ತು. ಒಂದು ಕಷ್ಟ ಅಂದರೆ ದಾರಿ ಇರಲಿಲ್ಲ, ಬುದ್ಧಿರಲಿಲ್ಲ, ವ್ಯವಸ್ಥೆ ಏನೇನೂ ಇರಲಿಲ್ಲ, ವೆಹಿಕಲ್ಲೂ ಇರಲಿಲ್ಲ, ಆ ಕಾಲದಲ್ಲಿ ಓಡಾಡಿದರು. ಜೊತೆಗೆ ಸೆಕ್ಯೂರಿಟಿನೇ ಇರಲಿಲ್ಲ, ಯಾರು ಯಾರು ಅನ್ಕೊಂಡ್ರು ಯಾರು ಕೇಳೋರಿಲ್ಲ, ಕಳ್ಳರು ದರೋಡೆಕೋರರು ಎಲ್ಲ ಇದ್ರು. ಅಂಥ ಕಾಲದಲ್ಲಿ ಆಲ್ ಇಂಡಿಯಾ ಟೂರ್ ಮಾಡಿದರು. ವಾದ್ಯರಾಜರು ಅಂಥವ್ರು ವ್ಯಾಸರಾಜರು ಅಷ್ಟು ಟೂರ್ ಮಾಡಿ ಹೇಳಿದರು. ಇವತ್ತೆಲ್ಲ ಅನುಕೂಲ ಇದೆ. ಆದರೆ ಇವತ್ತು ಆ ಪ್ರಸಂಗ ನಮ್ಮಲ್ಲೇ ಪ್ರಸಾರ, ಉಳಿದವರು ಪ್ರಸಾರ ಬಿಟ್ಬೇಡ. ನಮ್ಮ ಜನಗಳಿಗೆ ಗೊತ್ತಿಲ್ಲ, ಮಾಧ್ವರಿಗೆ ಮತ್ತು ಸಿದ್ಧಾಂತ ಗೊತ್ತಿಲ್ಲ ಅಂದರೆ ಅವ್ರ ಕಾನ್ಸೆ ಅವ್ರ ಕಮಿಟ್ಮೆಂಟ್ ಹೇಗಿತ್ತು ನೋಡಬೇಕು. ಏನೋ ಹೌದು ಹೇಳಿದ್ದೇನೋ, ಎಲ್ಲೆಲ್ಲಿ ಅವ್ರು ಪೂರ್ತಿ ಬೇರೆ ಇದರಲ್ಲಿ ಎಷ್ಟು ಮಟ್ಟಿಗೆ ಅವರು ಅಂತ ಕೇಳಿದರೆ ಎಷ್ಟೋ ಸರ್ತಿ ಪೀಠ ಕೊಡ್ತೀವಿ ಬರಲಿಕ್ಕೆ ತಯಾರಿಲ್ಲ ಅವರು, ವಾದಿ ಸೋಲ್ಸೇ ಬರ್ತೀರಿ ಅಂತೀರಿ, ಅಂಥ ಆಸಕ್ತಿ ಇತ್ತು ಅವ್ರಿಗೆ. ಇವತ್ತು ಅದು ಹೋಗಿದ್ದರಿಂದ ಇನ್ಫ್ಯಾಕ್ಟ್ ಹೇಳ ಇವತ್ತು ನಮಗೆ ಪ್ರಚಾರ ಮಾಡೋಕ್ಕಿರೋ ಅವಕಾಶ ಗೋಲ್ಡನ್ ಆಪರ್ಚುನಿಟಿ ಇದ್ದಾಗಿದೆ. ಎಲ್ಲಿ ಹೇಗೆ ಬೇಕಾದ್ರೂ ಪ್ರಚಾರ ಮಾಡೋದು, ಅಂಥದ್ದು ಏನೇನೇ ನಡೀತಾ ಇಲ್ಲ. ಇದನ್ನೆಲ್ಲ ಅಡ್ವಾಂಟೇಜ್ ಅವ್ರು ತೊಗೊಂಡ್ಬಿಟ್ಟಿದ್ದಾರೆ, ಬೇಕಾಷ್ಟು ಮಾಡ್ತಾ ಇದ್ದಾರೆ. ಎಷ್ಟು ಟೈಪ್ ಮಾಡೋಕ್ಕೆ ಸಾಧ್ಯ ಇದೆ ಅಷ್ಟು ಟೈಪ್. ನಮ್ಮದು ಬರೀ ಉತ್ಸವಗಳು ಅಷ್ಟೇ ಹೊರತು ಅದು ಇದರದಿಲ್ಲ ನೋಡಿ. ಉತ್ಸವ ಗೊತ್ತಾಯಿತು, ಪಾಠ ಕಡಿಮೆ ಮಾಡಿ ಎಂಬ ಕಾಲ ಬಂದುಬಿಟ್ಟಿದೆ. ಅವರು ಪಾಠನೇ ಉತ್ಸವ ಅಂತ ತಿಳ್ಕೊಂಡಿಲ್ಲ, ಪ್ರವಚನ ಉತ್ಸವ ಅಂತ ತಿಳ್ಕೊಂಡಿಲ್ಲ. ಅನ್ಫಾರ್ಚುನೇಟ್ ಥಿಂಗ್. ಅದು ಇದ್ದಾರೆ, ಇದು ಇರಲೇಬೇಕು ಅಲ್ಲಿದ್ದ ಮೇಲೆ. ಅವರು ಇದು ಈ ರೀತಿ ಮಾಡಿದ್ದೆ ಎಷ್ಟು ಒಳ್ಳೆ ವಿಷಯ ಮಿಸ್ ಮಾಡ್ಕೊಂಡ್ಬಿಟ್ರು ಅವರು. ಬದ್ಧೋ ಮುಕ್ತ ಇತಿ ಆಖ್ಯ ಜೀವಸ್ಯ ಇತಿ ಶೇಷ. ನಮೇ ನನ್ನ ಕರಿಬಾರ್ದು ಹಾಗೆಲ್ಲ, ಜೀವನ ಕರಿಬೇಕಷ್ಟೇ. ದೇಹದಲ್ಲಿ ಇದೆಯಾ ಅಲ್ಲ, ನಮ್ಮ ದೇಹದಲ್ಲಿ ಇದ್ದೇನೆ. ಹೌದು, ಬದ್ಧನಾಗಿ ನಾನಿಲ್ಲ, ಮುಕ್ತನಾಗಿ ನಾನಿದ್ದೇನೆ. ಜೀವ ಬದ್ಧನಾಗಿದ್ದಾನೆ, ಹೇಳಲಿಲ್ಲ ಜೈಲಲ್ಲಿ ಆ ಕೈದಿ ಬದ್ಧನಾಗಿದ್ದಾನೆ, ಜೈಲರು ಫ್ರೀ ಆಗಿದ್ದ ನಿಯಾಮಕನಾಗಿದ್ದಾನೆ. ಅದು ಅರ್ಥ ಒಂದೇ ಜೈಲಲ್ಲಿ ಅದೇ ಬಿಡಿಂಗಲ್ಲೇ ಇಬ್ಬರು ಇರೋದು. ಆದರೆ ಎಷ್ಟು ವ್ಯತ್ಯಾಸ ಇದೆ, ಒಂದೇ ದೇಹದಲ್ಲಿ ಪರಮಾತ್ಮ ಜೀವ ಇಬ್ಬರು ಇದ್ದರೂ ಕೂಡ ಪರಮಾತ್ಮ ಬದ್ಧನಾಗಿ ಇಲ್ಲ, ಮುಕ್ತನಾಗಿದ್ದಾನೆ. ಜೀವ ಮುಕ್ತರಾಗಿಲ್ಲ, ಬದ್ಧನಾಗಿದ್ದಾನೆ. ಇದೇ ಮ್ಯಾಜಿಕ್ ಅದು. ಸ್ವತಃ ಚಿದ್ರೂಪಸ್ಯ ಕಥಂ ಘಟತೆ. ಎಷ್ಟು ಸಿಂಪಲ್ಲಾಗಿ ಹೇಳಲಿಲ್ಲ. ವಿದ್ಯಾರ್ಥಿ ಕಾಲೇಜಿಗೆ ಹೋಗ್ತಾನೆ, ಮೇಷ್ಟ್ರು ಪ್ರೊಫೆಸರು ಕಾಲೇಜಿಗೆ ಹೋಗ್ತಾನೆ. ಪ್ರೊಫೆಸರ್ ಇನ್ನೂ ಕಾಲೇಜಿಗೆ ಹೋಗ್ತೀರಾ ಪಾಪ ಅಂತ ಏನು ಮಾಡ್ಬೇಕು ಅವ್ರಿಗೆ? ಪ್ರೊಫೆಸರ್ ಏನು ಮಾಡಿ, ಪ್ರೊಫೆಸರ್ ಯಾವ ಇನ್ನೂ ಹೋಗ್ತೀರಾ ಪಾಪ ಅಂತ ಹೇಳಿಬಿಟ್ಟ. ಹಾಗೆ ಅರ್ಥನೇ ಆಗಲಿಲ್ಲ. ಅವನು ಹೇಳ್ಸ್ಕೊಳ್ಬೇಕು, ಇವನು ಹೇಳಕ್ಕೆ ಹೋಗ್ತಾನೆ. ದೋಷನ ಅದು. ಬಿಲ್ಡಿಂಗ್ ಒಂದೇ, ಕ್ಲಾಸ್ ರೂಮ್ ಒಂದೇ, ಮತ್ತೆ ಡಿಸ್ಟೆನ್ಸು ಭಾಳ ಜಾಸ್ತಿ ಏನಿಲ್ಲ. ಮುಂದಕ್ಕೆ ಕೂತು ಹೊಡೆದು ಹತ್ರನೇ ಇರ್ತಾರೆ. ಆದರೆ ನೋಡಿದ್ರೆ ಎಷ್ಟು ವ್ಯತ್ಯಾಸ ಇದೆ. ಇದೆಲ್ಲ ಅದ್ವೈತ ಹೇಳುತ್ತ ಅಲ್ಲಿ, ಕ್ಲಿಯರ್ ದ್ವೈತ. ಸೊ ಒಂದೇ ಕ್ಲಾಸಲ್ಲಿದ್ದರೆ, ಒಂದೇ ಬಿಲ್ಡಿಂಗಲ್ಲಿದ್ದರೆ ಅದೇನಲ್ಲ, ಐಕ್ಯ ಹೇಳೋದಿಲ್ಲ. ಅದೇ ರೀತಿ ದೇಹದ ಒಂದೇ ದೇಹದಲ್ಲಿ ಪರಮಾತ್ಮ, ದೇಹದಲ್ಲಿಲ್ಲ ಪರಮಾತ್ಮ, ಪ್ರತಿ ಇಂದ್ರಿಯದೊಳಗಿದ್ದಾನೆ. ಮತ್ತೆ ಇವ ಅಂತಃಪ್ರವಿಶ್ಯ, ಪ್ರತಿಯೊಂದು ಇಂದ್ರಿಯದಲ್ಲಿದ್ದಾನೆ. ರೋಮ ರೋಮದಲ್ಲಿ ಪರಮಾತ್ಮ ಇದ್ದಾನೆ, ಇಲ್ಲ ಡೆಡ್ ಅಂತ ಅರ್ಥ. ಉಗುರಿನಲ್ಲಿ ಪರಮಾತ್ಮ ಇದ್ದಾನೆ, ಬ್ಲಡ್ಡಲ್ಲಿ ಪರಮಾತ್ಮ ಇದ್ದಾನೆ, ಪ್ರತಿಯೊಂದು ಕಡೆ ಪರಮಾತ್ಮ ಇದ್ದಾನೆ. ಇಷ್ಟಾದರೆ ಹೇಗಿದ್ದಾನೆ? ಲೇಪನೇ ಇಲ್ಲ. ಜೀವ ಒಂದು ಕಡೆ ಇದ್ದು ಸಫರ್ ಮಾಡ್ತಿದ್ದಾನೆ, ದೇವರು ಎಲ್ಲ ಕಡೆ ಇದ್ದು ಸಫರ್ ಮಾಡದೇ ಇದ್ದಾನೆ. ಇದು ದೇವರ ವೈಭವ. ಸ್ವತಃ ಚಿದ್ರೂಪಸ್ಯ ಕಥಂ ಘಟತೆ ಇತ್ಯಾಹ ಗುಣತಃ ಇದೆ. ಜೀವ ಚಿದ್ರೂಪ ಅಂದರೆ ಜ್ಞಾನರೂಪ, ಹೇಗೆ ಅವನು ಬರುತ್ತೆ ಅಂದರೆ ಸತ್ವಾದಿ ಗುಣ ಸಂಬಂಧ, ಸತ್ವಾದಿ ಗುಣಗಳಿಂದ ಕಾಂಟ್ಯಾಕ್ಟ್ ಬರಲಿಕ್ಕೆ ಶುರುವಾಯಿತು. ನಮ್ಮಲ್ಲಿದೆ ನೋಡಿ, ವೆಟ್ ಇದ್ದರೆ ಕರೆಂಟ್ ಜಾಸ್ತಿ ಹೊಡೆಯುತ್ತೆ ತಕ್ಷಣ. ವೆಟ್ಟಿದ್ದು ವೆಟ್ ಎಂಬುದು ಏನು ಕಾರಣ ಮಾಡ್ತದೆ? ಈಗ ಗುಡ್ ಕಂಡಕ್ಟರ್ ಆಗಿಬಿಡ್ತಾನೆ, ಗೊತ್ತಾಯ್ತಾ? ವೆಟ್ ಇಲ್ಲಾದ್ರೆ ಸ್ವಲ್ಪ ಬೆಟರ್ ಅದು. ಅದಕ್ಕೇನೆ ಜೀವನಿಗೆ ಗುಣಗಳ ಸಂಬಂಧ ಬರೋದರಿಂದ ದೇವರಿಗೆ ಗುಣಗಳ ಸಂಬಂಧ ಬರೋದಿಲ್ಲ. ಯಾಕೆ? ಗುಣಗಳ ಅತೀತನಾದವನು, ಅತೀತನಾದಾಗ ಸಂಬಂಧ ಮೇಲೇನೆ. ಒಬ್ಬನು ಮೇಲೆ ಹೋಗ್ತಿದ್ದಾನೆ, ಕೆಳಗೆ ಹೋಗ್ತಿದ್ದಾನೆ. ಪ್ಲೇನ್ ಇಷ್ಟು ಹೋಗ್ತಾ ಇದೆ, ಕೆಳಗಿದೆ, ಕೆಳಗೆ ಟ್ರಾಫಿಕ್ ಜಾಮ್ ನಿಂತು ಅವನು ನಿಂತ್ಕೊಳ್ಳಿಲ್ಲ, ಮುಂದೆ ಹೋಗ್ತಾ ಇದ್ದಾನೆ. ಯಾಕೆ? ರೋಡ್ ಕಾಂಟ್ಯಾಕ್ಟ್ ಇಲ್ಲ ಅವನಿಗೆ. ಹೋಗ್ತಿರೋದು ಹೀಗೆ ಹೋಗ್ತಿರೋದು, ಒಂದೇ ರೋಡಲ್ಲಿ ಹೋಗ್ತಾ ಇದ್ದಾರೆ. ಅವನು ಭೂಮಿ ಮೇಲೆ ಹೋಗ್ತಾನೆ, ಭೂಮಿ ಜೊತೆಗೆ ಹೋಗ್ತಾನೆ. ಭೂಮಿಗೆ ಅಂಟ್ಕೊಂಡಿದ್ದಕ್ಕೆ ಇವನಿಗೆ ಜಾಮ್ ಆಯಿತು, ಅವನಿಗೆ ಆಗಲೇ ಇಲ್ಲ. ಒಂದೇ ದೇಹದಲ್ಲಿದ್ದರೂ ಕೂಡ ಪರಮಾತ್ಮನಿಗೆ ಗುಣಗಳ ಸಂಬಂಧ ಇಲ್ಲದ್ರಿಂದ ಆತನಿಗೆ ಯಾವ ರೀತಿ ದುಃಖಾದಿ ಪ್ರಸಕ್ತಿ ಇಲ್ಲ. ನಿತ್ಯಸ್ಯ ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಫಿಲಾಸಫಿ ಅಂತ ಕರೆದಿರೋದು. ದೇವರಿದ್ದಾನೆ ಅಂತ ತಿಳ್ಕೊಳ್ಳದೆ ಅವ್ರ ಪ್ರಾಬ್ಲಮ್ ಇದೆ, ಇದ್ದಾನೆ ಅಂತ ತಿಳ್ಕೊಂಡು ಮತ್ತೆ ಪ್ರಾಬ್ಲಮ್ ಇದೆ. ದೇವರಿಲ್ಲ ಜಗತ್ತಾಗಿದೆ, ದೇವರಿದ್ದಾನೆ ಮತ್ತೆ ಜಗತ್ತಾಗಿದೆ, ದೇವರೇ ಜಗತ್ತಾಗಿ ಬಿಡ್ತಾನಲ್ಲ, ಅದು ಬಿಡಿಸ್ಕೋತಾ ಹೋಗ್ಬೇಕಲ್ಲ. ಅದು ಅದನ್ನೇ ಜಿಜ್ಞಾಸ ಅಂತ ಕರಿ. ಬ್ರಹ್ಮ ಜಿಜ್ಞಾಸ ಅಂದರೆ ದೇವರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ಬ್ರಹ್ಮ ಜಿಜ್ಞಾಸ ಅಂತ ಕರೀತಾರೆ. ನಿರವಯವಸ್ಯ ಏತತ್ ಸಂಬಂಧ ಕಥ ಮತ್ತು ಮತ್ತೊಂದು ಪ್ರಶ್ನೆ, ದೇವರಿಗೆ ಅವಯವ ಇಲ್ಲಿಯೋ ಇಲ್ಲಿಯೋ, ಜೀವನಿಗೆ ಇವೆಯೋ ಇಲ್ಲೋ ಅಂತ ಕೇಳಿದ್ರೆ, ಇವೆ. ಅವಯವ ಇಲ್ಲ ಅಂತ ಹೇಳಿದರೆ ಒಂದು ಸಮಸ್ಯೆ, ಅವಯವ ಇದೆ ಅಂದರೆ ಇನ್ನೊಂದು ಸಮಸ್ಯೆ. ಅವಯವ ಇಲ್ಲ ಅಂದರೆ ಅವನಿಗೆ ಫಾರಮೇ ಇಲ್ಲ ಅಂತಾಯಿತು. ಅವಯವ ಇದೆ ಅಂತ ಹೇಳಿದರೆ ಫಾರಮ್ ಇರೋನು ಬೇಗ ಸಾಯ್ತಾನೆ, ಅದನ್ನೇ ಜೀವ ಸಾಯ್ತಾನೆ ಅಂತಾಯ್ತು. ಅದಕ್ಕೆ ಹೇಳ್ತಾರೆ ಇಂಥ ಅವಯವ ಇಲ್ಲ ಅಂತ ಹೇಳಬೇಕು. ಈಗ ಇದ್ಯಾವುದೋ ಜನ ಗೊತ್ತಿಲ್ಲದವರು ಅಪಾರ್ಥ ಮಾಡ್ತಾರೆ. ಮೇ ಇತಿ ಗುಣಾನಾಂ ಜೀವಸ್ಯ ಚ ಮಮ ವಶ್ಯತ್ವಾತ್ ಮದಧೀನ ಪ್ರವೃತ್ತಿತ್ವಾಚ. ಅಲ್ಲಿಗಿರಲಿ, ನಾಳೆ ದಿವಸ ನಾಡಿದ್ದರೆ ಸಲ ಶುಕ್ರವಾರ ದಿವಸ ಕಂಟಿನ್ಯೂ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.